ಪ್ರಹ್ಲಾದ ಆದರೆ ಹೇಳಿದರು, ಹೇ ಪ್ರಹ್ಲಾದ ವರ ಕೇಳಿ. ಪ್ರಹ್ಲಾದರಾದರಂದರು, ವರವನ್ನು ಬೇಡಿ ನಿನ್ನನ್ನು ಸೇವಾ ಮಾಡುವವ ಭಕ್ತನಲ್ಲ, ವ್ಯಾಪಾರಿ ಅಲ್ರಿ. ನಿಮ್ಮ ಪಾಡಿ ವರ ಬೇಕಾದರೂ ತಗೊಳ್ರಿ, ಇಲ್ಲಾದ್ರೆ ಬಿಡ್ರಿ, ನಮ್ಮನ್ನೇ ಬೈತೀರ ಅಂತ ನಾವಂದ್ರು ಅಲ್ವಾ. ನಾವು ವರ ಬೇಡಿಯೇ ದೇವರ ಪೂಜೆ ಮಾಡೋರು, ಅದು ಬೇಕು ಇದು ಬೇಕು ಅಂತ ಅಂದರೆ ನಾವೇನಾದ್ವಿ? ಎಲ್ಲ ವ್ಯಾಪಾರಿಗಳೇ, ಭಕ್ತರು ಯಾರೂ ಇಲ್ಲ ನಾವು. ಪ್ರಹ್ಲಾದರಾದ್ರಂದ್ರು, ನಿನ್ನನ್ನು ಅದು ಬೇಡಿ ಇದು ಬೇಡಿ ಸೇವಾ ಮಾಡುವವ ನಾನಲ್ಲ, ನನಗೇನು ಬೇಕಾಗಿಲ್ಲ. ಆದರೆ ಅಂದ, ದೊಡ್ಡವ ಬಂದು ಕೇಳಿದೀಯ, ಅದಕ್ಕೆ ಒಂದು ವರ ಕೇಳ್ತೇನೆ. ಎಲ್ಲರೂ ನೋಡಿದರು, ಏನು ಕೇಳ್ತಾನೆ ಇವಾಗ? ಅವ ಹೇಳ್ತಾನೆ, ಇಷ್ಟರವರೆಗೂ ನನ್ನೊಳಗೆ ಯಾವ ಕಾಮನೆಗಳಿಲ್ಲ, ಒಳಗೆ ಕೂತಿದ್ರೆ ದೇವತರ, ಅದಕ್ಕೆ ಕಾಮಾನಾಂ ಹೃದಯ ಅಸಂಬ್ರೋಹ ಭವತಸ್ತೂರ್ಣೇ ವರಂ. ನನ್ನ ಮನಸ್ಸಿನಲ್ಲಿ ನನಗೆ ಗೊತ್ತಿಲ್ಲದೇನೆ ಕಾಮನೆಗಳಿದ್ದರೆ ಅದನ್ನು ತೆಗೆದುಹಾಕು ಹರಿಯೇ ಅಂತ. ಅವಾಗ ಮತ್ತೂ ಒಂದು ವರ ಕೇಳ್ತೇನೆ, ಇದು ನೀ ಕೊಟ್ಟದ್ದು, ನಾನೇ ಕೇಳ್ತಾ ಇದ್ದೀನಿ. ಹೌದಾ? ಏನು ಕೇಳ್ತೀಯೋ? ನಮ್ಮಪ್ಪನ ಉದ್ಧಾರ ಮಾಡಿ, ತುಂಬ ಪಾಪ ಮಾಡಿದ್ದಾನೆ, ನಿನ್ನ ಬೈದು 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 ನನ್ನನ್ನು ಬೈದಾನೆ, ಪಾಪ ಮಾಡಿದ್ದಾನೆ. ಆದ್ದರಿಂದ ಪಿತಾಮೇ ಪೂಯೇತ ದುರಂತ ದುಸ್ತರಾದ ಘಾತ್, ಎಡೆಯಿಲ್ಲದ ಪಾಪ ಮಾಡಿದ್ದಾನೆ. ಉದ್ಧಾರ ಮಾಡುವಂದಾಗ ಹೇಳ್ತಾರೆ, ಭವಾನ್ ವೈ ಕುಲಪಾವನ, ನಿನ್ನಂಥ ಕುಲಪಾವನರು ಹುಟ್ಟಿದ ಮೇಲೂ ಅಪ್ಪನಿಗೆ ಸದ್ಗತಿಯಾಗಬೇಕು ಅಂತ ಕೇಳಬೇಕಾ ಪ್ರಹ್ಲಾದ? ಯಾವಾಗೂ ಆಗೋಯ್ತು, 21 ಕುಲಪಾವನ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದನಂತರ ಅನುಗ್ರಹ ಮಾಡಿ ನರಸಿಂಹದೇವರು ಹೊರಡತಾ ಇದ್ದಾರೆ ಅಂತ ಸಪ್ತಮ ಸ್ಕಂಧ ಭಾಗವತವನ್ನು ಪೂರ್ಣಗೊಳಿಸಿ ತದನಂತರ ಆನೆ ಬರ್ತಾ ಇದೆ ತನ್ನ ಹಿಂಡಿನಿಂದ ಕೂಡಿಕೊಂಡು. ಎಲ್ಲಿಗೆ? ತ್ರಿಕೂಟ ಪರ್ವತ, ಮೂರು ಧಾತುಗಳಿಂದ ಕೂಡಿದ ಶಿಖರಗಳಿಂದ ಇರುವ ಪರ್ವತ ತ್ರಿಕೂಟ ಪರ್ವತ. ಆ ತ್ರಿಕೂಟ ಪರ್ವತದ ಹತ್ತಿರ ಒಳ್ಳೆ ಉದ್ಯಾನವನ, ಆ ಉದ್ಯಾನವನದಲ್ಲಿ ಒಳ್ಳೆ ಸರೋವರ. ಸರೋವರಕ್ಕೆ ತನ್ನ ಹಿಂಡಿನಿಂದ ಬಂತು. ಬೇಸಿಗೆಯಲ್ಲಿ ಒದ್ದಾಡ್ತಾ ಇದೆ ನೀರಿಲ್ಲದೆ. ನೀರನ್ನು ಕಂಡ ಕೂಡಲೇ ತಮ್ಮವರಿಂದ ಕೂಡಿಕೊಂಡು ಸರೋವರದಲ್ಲಿ ಇಳಿದೇ ಬಿಡುತ್ತು. ಎಲ್ಲ ಪ್ರಾಣಿಗಳು ಹೊರಗಿದ್ದೇ ನೀರು ಕುಡಿಯುತ್ತೆ, ನೀರಿಗೆ ಇಳಿಯೋದು ಯಾವುದೂ ಇಲ್ಲ. ಇದೊಂದೇ ಆನೆ ಮಾತ್ರ ಇಳಿದು ಬಿಟ್ಟು ನೀರೆಲ್ಲ ಕದುಕಿ ಧ್ವಂಸ ಮಾಡಿಬಿಡುತ್ತೆ. ಆ ಕದುಕಿದಾಗ ಸಿಟ್ಟು ಬಂದದ್ದೇ ಮೊಸಳೆಗೆ, ಅಲ್ಲಿದ್ದ ಮೊಸಳೆಗೆ. ಅದು ಇದರ ಕಾಲು ಹಿಡಿತಾ ಇದೆ, ಭೀಕರವಾಗಿ ಹಿಡಿತಾ ಇದೆ. ಹಿಡಿದಾಗ ಒದ್ದಾಟ ಶುರುವಾಯಿತು, ಒದ್ದಾಟ ಶುರುವಾಯಿತು. ನಿಮ್ಮ ಮಾತಿನ ಪ್ರಕಾರ ಗುದ್ದಾಟ ಶುರುವಾಯಿತು ಎರಡಕ್ಕೂ. ಆವಾಗ ಎಷ್ಟು ವರ್ಷಗಳ ಕಾಲ ಜಗಳಾಟ ನಡೆಯಿತು ಅಂದರೆ ಏನು ಹೆಚ್ಚಿಲ್ಲ, 1000 ವರ್ಷ. 1000 ವರ್ಷಗಳ ಕಾಲ ಯಾರೂ ನೋಡೋರಿಲ್ಲ, ಇಬ್ಬರೇ ಒದ್ದಾಡಿದ್ರು. ಎಲ್ಲಿ ಬಿಟ್ಟರೆ ತೊಳೆದಾಕತ್ತೇನೋ ಅಂತ ಮೊಸಳೆಗೆ ಹೆದರಿಕೆ, ಎಲ್ಲಿ ಹಿಡಿಯುತ್ತೋ ಅಂತ ಆನೆಗೆ ಅಂಜಿಕೆ. ಆ ರೀತಿಯಾಗಿ ಎರಡೂ ಯುದ್ಧ ಮಾಡುವಾಗ ಕೊನೇ ಹಂತದಲ್ಲಿ ಆನೆಗೆ ಎರಡಿತ್ತು, ಏನು? ನನ್ನವರಿದ್ದಾನೆ, ನಾನಿದ್ದೇನೆ, ನನ್ನ ಸುತ್ತು ಆನೆಗಳಿವೆ, ಅವನನ್ನು ಕಾಯುತ್ತೆ, ಅಥವಾ ನಾನೇ ಸಾಕು, ಐ ಆಮ್ ಕ್ಯಾಪಬಲ್, ಅಥವಾ ವಿ ಆರ್ ಕ್ಯಾಪಬಲ್, ನಾವೆಲ್ಲ ಸಮರ್ಥರು, ಅಥವಾ ನಾನೇ ಸಮರ್ಥ. ಎಲ್ಲ ಆನೆಗಳು ಮೇಲಕ್ಕೆ ಸೆಳಿಲಿಕ್ಕೆ ನೋಡಿ ಎಲ್ಲಿ ನಾವೆಲ್ಲಿ ಒಳಗೆ ಹೋಗ್ತೀವಿ ಅಂತ ಹೋಗ್ಬಿಟ್ಟು ಆನೆಗಳು ಯಾವುದು ಬಂದಿಲ್ಲ. ಕೊನೆಗೆ ತನ್ನ ಶಕ್ತಿ ಪೂರ್ಣ ಹೋಗ್ತಾ ಇದೆ, ಅಹಂಕಾರ ನಾಶ ಆಗ್ತಾ ಇದೆ. ಕೊನೆಗೆ ದೇವರ ನೆನಪಾಗ್ತಾ ಇದೆ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಕೂಗಿ ಕರೆದಾಗ ದೇವ ಬಂದ. ಚಕ್ರದಿಂದ ನಕ್ರ ಮೊಸಳೆಯನ್ನು ಕತ್ತರಿಸಿದ, ಗಂಧರ್ವನಿಗೆ ಸದ್ಗತಿ ಕೊಟ್ಟ. ಯಾಕೆ? ನನ್ನ ಭಕ್ತನ ಪಾದ ಹಿಡದಂತಕ್ಕೆ ಅಂತ ಕೊಟ್ಟ, ಆನೆಗೂ ಸದ್ಗತಿ ಕೊಟ್ಟ. ಅವಾಗ ಹೇಳ್ತಾರೆ, ದೇವರನ್ನು ನೆನೆದ ಆನೆ ಯಾವುದಿದು? ಯಾಕೆ? ಯಾವುದೂ ನೆನಪಿಲ್ಲದ ಜನ್ಮ ಅಂದರೆ ಆನೆ ಜನ್ಮ, ಸ್ತಬ್ಧ ಜನ್ಮ. ಅಂಥ ಜನ್ಮದಲ್ಲಿ ದೇವರ ನೆನಪು ಯಾಕೆ ಬಂತು ಅಂದರೆ, ಇಂದ್ರದ್ಯುಮ್ನ ಮಹಾರಾಜ ತಾನು ದೇವರ ಪೂಜಾ ಮಾಡ್ತಾ ಇರುವಾಗ ಅಗಸ್ತ್ಯರು ಬಂದರೆ ಎದ್ದು ಅವರಿಗೆ ನಮಸ್ಕಾರಗಳನ್ನು ಮಾಡದೆ ಹಾಗೇ ಕೂತಿದ್ದ. ಅದಕ್ಕಾಗಿ ಅವರು ಸಿಟ್ಟು ಬಂದು ಶಾಪ ಕೊಡ್ತಾರೆ, ದೊಡ್ಡವರು ಬಂದಾಗ ನೀನು ಎದ್ದಿಲ್ಲ ಅಂತ ಆನೆಯಾಗು ಅಂದರು. ಅವರೇನಯ್ಯ ಅಂದರು, ಅಂದರೆ ಅವರಿಂದ ಪೂಜೆ ತಗೊಂಡ, ಆ ರಾಜನಿಂದ ಪೂಜೆ ತಗೊಂಡ ಭಗವಂತ ಅವರ ದೋಷಕ್ಕಾಗಿ ಶಾಪವನ್ನು ಕೊಡಿಸಿ ಅನುಭವ ಮಾಡಿಸಿ ಕೊನೇ ಘಳಿಗೆಯಲ್ಲಿ ತನ್ನ ನೆನಪನ್ನು ತಾನೇ ಕೊಟ್ಟು ರಕ್ಷಣೆ ಮಾಡಿದ ಆನೆಯನ್ನ. ಈ ರೀತಿಯಾಗಿ ಆ ತ್ರಿಕೂಟ ಪರ್ವತದ ಮಧ್ಯೆ ನಡೆದ ಕಥೆಯನ್ನು ಹೇಳಿದರು. ಅಲ್ಲಿ ಕಥೆ ನಡೆಯಿತು, ಇಲ್ಲಿ ನಡೆಯಬೇಕು. ತ್ರಿಕೂಟ ಪರ್ವತ ಮೂರರ ಕೂಟ, ಸತ್ವಗುಣ ರಜೋಗುಣ ತಮೋಗುಣ, ಮೂರು ಗುಣದಿಂದ ಇರುವ ಪರ್ವತ ಈ ಶರೀರ. ಇದರೊಳಗೆ ಒಳ್ಳೆ ಉದ್ಯಾನವನ ಹೃದಯ, ಅಲ್ಲಿರೋದು ಮನಸ್ಸೆಂಬ ಸರೋವರ. ಆ ಮನಸ್ಸೆಂಬ ಸರೋವರಕ್ಕೆ ಜೀವನೆಂಬ ಆನೆ, ಜೀವನೆಂಬ ಆನೆ ಹೇಗೆ ಬರ್ತಾನೆ? ಐ ಆಮ್ ಕ್ಯಾಪಬಲ್, ವಿ ಆರ್ ಕ್ಯಾಪಬಲ್ ಅಂತ ಬರ್ತಾನೆ. ಮೊಸಳೆ ಇದೆ, ಸಂಸಾರವೆಂಬ ಮೊಸಳೆ, ಅದಕ್ಕೆ ಎರಡು ದವಡೆ, ಏನು ನಾನು ನನ್ನದು ಅಂತ, ಅದರಿಂದ ಇವನನ್ನು ಹಿಡಿದಿದೆ. ಒದಾಡ್ತಾ ಇದ್ದಾನೆ, ಇನ್ನು ಬುದ್ಧಿ ಬರಲಿಲ್ಲ. ಬುದ್ಧಿ ಬಂದು ನಾರಾಯಣ ಅಖಿಲ ಗುರು ಅಂತ ಕೂಗಿ ಕರೆದರೆ ದೇವರು ಬಂದು ಈ ಸಂಸಾರದ ಮೊಸಳೆಯನ್ನು ಕತ್ತರಿಸಿ ಜೀವನನ್ನು ಕಾಯಲಿಕ್ಕೆ ಇದ್ದಾನೆ. ಇದು ನಿಜವಾದ ಯಾವುದು? ಗಜೇಂದ್ರ ಮೋಕ್ಷ ಘಟ್ಟ. ಗಜೇಂದ್ರ ಮೋಕ್ಷ ಘಟ್ಟವನ್ನು ಯಾರು ನೆನೆಯುತ್ತಾರೆ ಅವರಿಗೆ ದುಸ್ವಪ್ನದ ಬಾಧ ಇಲ್ಲ. ದುಸ್ವಪ್ನದ ಬಾಧ ಅಂದರೆ ಕೆಟ್ಟ ಕನಸು ಬೀಳಲ್ಲ ಅಲ್ಲ. ಹಾಗೆ ಹೇಳಿದರೆ ಅಲೋಪತಿಕ್ ಟ್ರೀಟ್ಮೆಂಟ್ ಆಗುತ್ತೆ. ಅಲೋಪತಿಯಲ್ಲಿ ಏನು ಮಾಡ್ತಾರೆ ಗೊತ್ತಮ್ಮ? ಅವ್ರು ಇಂಗ್ಲೀಷ್ ಮೆಡಿಸಿನ್, ಸಿಂಪ್ಟಮ್ ಬರ್ತಾ ಇರುತ್ತೆ, ರೋಗ ಬೇರೆ ಇರುತ್ತೆ, ಅದಕ್ಕೆ ಒಂದು ಮೇಲೆ ಗುರುತಾಗಿ ಎಲ್ಲ ನೋವು ಬರ್ತಾ ಇರುತ್ತೆ. ಅವ್ರ ಹತ್ರ ಹೋದರೆ ಆ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡಲ್ಲ, ಮೇಲೆ ಸಿಂಪ್ಟಮ್ ಕಾಣಿಸ್ತಾ ಇರುತ್ತಲ್ಲ ಅದನ್ನು ಬರದಂಗೆ ಮಾಡಿಬಿಡ್ತಾರೆ. ಆಯುರ್ವೇದ ಹೇಳುತ್ತೆ ರೋಗ ಭದ್ರವಾಗಿ ಬಚ್ಚಿಟ್ಟು ಅದರ ಲಕ್ಷಣಗಳು ತೆಗೆದುಬಿಟ್ರೆ ಏನಯ್ಯ ಉಪಯೋಗ? ರೋಗಕ್ಕೆ ಮದ್ದು ಕೊಡಬೇಕು, ಹೌದು ತಾನೆ? ಅದೇ ರೀತಿಯಲ್ಲಿ ವಿಶೇಷವಾಗಿ ಆ ಭಗವಂತನನ್ನು ಚಿಂತನೆ ಮಾಡಿದರೆ ರೋಗ ಪೂರ್ಣ ನಾಶ ಆಗುತ್ತೆ, ಮೇಲಿನ ಚಿಹ್ನೆಗಳು ಕೂಡ ಹೋಗಿಬಿಡುತ್ತೆ. ಎಲ್ಲಿಗೆ ಬಂದು ಕಥಾ ಗಜೇಂದ್ರ ಮೋಕ್ಷ ಆಯಿತು, ಹೌದಾ? ನಂತರ ಕಥಾ ದೇವದಾನವ ಸಂಗ್ರಾಮ. ದೇವದೈತ್ಯರ ಯುದ್ಧ ನಡೆಯಿತು, ದೇವತೆಗಳಿಗೆ ಸೋಲು ಬಂತು. ಅಲ್ಲಿ ಹೇಳ್ತಾರೆ ಸೋಲು ಯಾಕೆ ಬಂತು? ದೂರ್ವಾಸರು ಕೈಲಾಸದಿಂದ ಪುಷ್ಪದ ಮಾಲಿಕೆಯನ್ನು ತಂದು ಇಂದ್ರದೇವರಿಗೆ, ಆನೆಯ ಮೇಲಿರುವ ಇಂದ್ರದೇವರಿಗೆ ಹಾರಿಸಿ ಕೊಟ್ಟಾಗ ಅದನ್ನು ಹಿಡ್ಕೊಂಡು ತಲೆಯ ಮೇಲೆ ಇಟ್ಟುಕೊಳ್ಳದೆ ಆನೆ ಮೇಲಿಟ್ಟರು. ಆನೆ ನನಗ್ಯಾಕೆ ಅಂತ ಕಾಲು ಹಾಕಿ ತುಳಿಯಿತು. ತುಳಿದದ್ದಕ್ಕೆ ಸಿಟ್ಟು ಬಂತು, ಅಹಂಕಾರ ಇದೆ ನಿನಗೆ, ದರ್ಪ ಬಂದಿದೆ, ನಿನ್ನ ಸಂಪತ್ತು ಹಾಳಾಗಲಿ, ಎಲ್ಲ ಹಾಳಾಯಿತು. ಆವಾಗ ಭಗವಂತನ ಶರಣಾಗತರಾದರೆ ಭಗವಂತ ಹೇಳ್ತಾನೆ, ಇಬ್ಬರೂ ಸೇರಿ ಸಂಧಿ ಮಾಡಿಕೊಂಡು ಸಮುದ್ರವನ್ನು ಕಡಿಯಿರಿ, ಕ್ಷೀರ ಸಮುದ್ರವನ್ನು ಕಡೆದರೆ ನಿಮಗೆ ಬೇಕಾಗಿದ್ದೆಲ್ಲ ಸಿಗುತ್ತೆ, ಅಮೃತ ಸಿಗುತ್ತೆ, ಅದು ಕೊಡದರೆ ನಿಮಗೇ ಜಯ. ಆವಾಗ ಬಲಿ ಮಹಾರಾಜನ ಜೊತೆಗೆ ಸಂಧಿ ಮಾಡಿಕೊಳ್ತಾ ಇದ್ದಾರೆ, ಎಲ್ಲರೂ ಸೇರುತ್ತಾ ಇದ್ದಾರೆ. ಆ ಮಂದರ ಪರ್ವತವನ್ನು ತರಬೇಕು, ಭಗವಂತನೇ ತಂದಿಟ್ಟ. ಭಗವಂತನೇ ಒಂದೇ ಕೈಯಲ್ಲಿ ಎಬ್ಬಿಸಿ ಗರುಡ ದೇವರ ಮೇಲೆ ಕೂಡಿಸಿ ತಂದಿಟ್ಟರು. ತದನಂತರ ಕೇಳಿದ್ದೆಷ್ಟು, ಸ್ವಾಮಿ ಪರ್ವತ ತಂದು ಸಮುದ್ರದಲ್ಲಿ ಇಟ್ಟರೆ ಸಾಕು, ಏಕದ ನೋಡ್ಕೊತೀವಿ. ಇಟ್ಟ ಹೋದ, ಮುಳುಗೇ ಹೋಗ್ತಾ ಇದೆ. ಅಯ್ಯೋ ಅಂದಾಗ ತಾನಾಗಿ ಬಂದು ಕೂರ್ಮನಾಗಿ ಹಿಡಿದ. ವಾಸುಕಿಯನ್ನು ಕೇಳಿದರು, ನೀ ಹಗ್ಗ ಹಾಕ್ತೀಯ? ಆಯಿತು ಬಂದು. ಸೆಳೀತಾ ಇರೋ ಕಾಲಕ್ಕೆ ಸುಸ್ತಾಗಿ ಬಿದ್ದರು. ಅಷ್ಟೇ ಅಲ್ಲದೆ ಪರ್ವತವೂ ಹಾರ್ತಿತ್ತು. ಹೇಗೆ ಹಾರ್ತಿತ್ತು ಅಂದರೆ ವಾದಿರಾಜರು ಬರೀತಾರೆ, ಭರ್ಜಿತ ಬೀಜವತ್ತು, ಅಂದರೆ ಹುರಿಯೋ ಪುಟ್ಟಿಯಲ್ಲಿ ಅರಳಾಗಿ ಹುರಿತಲ್ಲ, ಅರಳು ಥರ ಹಾರ್ತಿತ್ತಂತ ದೊಡ್ಡ ಬೆಟ್ಟ. ಅದಕ್ಕೆ ದೇವ ಬಂದ, ಸಾವಿರ ಕೈಗಳಿಂದ ಅಜಿತನಾಮಕನಾಗಿ ಅದನ್ನು ಒತ್ತಿ ಹಿಡಿದ. ಕಳಗು ಕೂರ್ಮನಾಗಿ ಹಿಡಿದ. ನಂತರ ದೇವದೈತ್ಯರಲ್ಲಿ ಒಂದೊಂದು ರೂಪದಿಂದ ಸೇರಿದ, ತಾನೇ ಕಳಿಸಿದ. ಅದರಲ್ಲಿ ದೇವತೆಗಳಿಗೆ ಮೊದಲು ಹೇಳಿದ್ದ ಏನಂತ, ನೀವು ಹೆಡೆ ಹಿಡಿರಿ, ದೈತ್ಯರು ಬಾಲ ಹಿಡಿರಿ. ಯಾಕೆ ಹಾಗೆ ಹೇಳಿದ? ಅದಕ್ಕಂದರೂ ಕೆಲವು ವ್ಯಕ್ತಿಗಳಿರ್ತಾರೆ ಅಂದರೆ ರಿವರ್ಸ್ ಗೇರ್, ಡೈರೆಕ್ಟಾಗಿ ಏನು ಹೇಳಲಿಕ್ಕೆ ಹೋದ್ರು ಹಾ ಆಗಲ್ಲ, ಅಲ್ಲ ನಿಜವಾದ ಆಗತ್ತಾ ಇಲ್ಲ ನೋಡಲ್ಲ, ಆ ಹೇಳಿದ್ದಕ್ಕೆ ಎಮ್ಮಿಡಿಯೇಟ್ ಆಗಲ್ಲ ಅಂತ ಹೇಳೋದ್ರಲ್ಲಿ ಬರೋ ತೃಪ್ತಿ ಅವರಿಗೆ ಆಗುತ್ತೆ ಅಂದ್ರೆ ಬರಲ್ಲ, ಅದೊಂದು ಆನಂದ ಇರುತ್ತೆ ಅವರಿಗೆ, ಸ್ಯಾಡಿಸ್ಟಿಕ್ ನೇಚರ್ ಇರುತ್ತೆ, ಹಟ್ಟನೆ ಹೇಳಿದ್ಕೊಳ್ಳಿ ಆಗಲ್ಲ. ಅದಕ್ಕೇನನ್ಬೇಕು, ರಿವರ್ಸ್ ಆಗಿ ಹೋಗಬೇಕಂತ. ಆಫೀಸರ್ ಲೀವ್ ಕೊಡಲ್ಲ ಅವನು, ಅದಕ್ಕೆ ನಾನಂತೂ ಈ ತಿಂಗಳು ಲೀವ್ ಇಡಲ್ಲ ಸರ್, ಯಾಕೆ ಇಡಲ್ಲ ಲೀವ್ ಇಡು, ಆ ಥರ ಇರ್ತಾರೆ ಮೆಂಟಾಲಿಟಿ ಇರುತ್ತೆ. ಅದಕ್ಕೆ ದೇವ ನೋಡಿದ, ಈ ದೈತ್ಯರೆಲ್ಲ ರಿವರ್ಸ್ ಕ್ಯಾಂಡಿಡೇಟ್ಸ್. ಅದಕ್ಕೆ ದೇವತೆಗಳಿಗೆ ಹೇಳಿದ, ನೀವು ಹೆಡೆ ಹಿಡಿರಿ, ಇವರು ಬಾಲ ಹಿಡಿರಿ. ಅವರಂದ್ರು ಹೇ ನಾವೇ ಹೇಳಿ ಹಿಡಿದು ಹಿಡಿರಿ, ಯಾಕೆ ಬುದ್ಧಿ ಇಲ್ಲ, ರಿವರ್ಸ್ ನೇಚರೇ ಇರುತ್ತಲ್ಲ. ಅದಕ್ಕಂದ್ರೆ ಯಾಕೆ ಹೀಗೆ ಮಾಡಿದೆ ಸ್ವಾಮಿ ಅಂದರೆ, ಮೊದಲು ಬರೋದೇ ವಿಷ, ಅದು ದೈತ್ಯರಿಗೆ ಬಡೀತು, ಇವರು ಬಾಲ ಹಿಡಿದಕ್ಕೆ ಇವರಿಗೇನೂ ಆಗಲಿಲ್ಲ. ಆ ರೀತಿಯಲ್ಲಿ ಎಲ್ಲರೂ ಸೇರಿ ಕಡದರು ಅಂತಲ್ಲ, ಸ್ವಾಮಿ ಒಬ್ಬನೇ ಎಲ್ಲರಲ್ಲಿ ನಿಂತು ಕಳಿಸಿದ. ಅಮೃತ ಕಲಶ ಹಿಡ್ಕೊಂಡು ಸ್ವಾಮಿ ಬಂದ. ಅದಕ್ಕಿಂತ ಮೊದಲು ಲಕ್ಷ್ಮೀದೇವಿ ಬಂದು ಬಂದಾಗ ಆಕೆ ಕೊರಳ ವಿಶೇಷವಾಗಿರ್ತಕ್ಕಂಥ, ಆಕೆ ಕೊರಳಲ್ಲಿ ಒಂದು ಮಾಲೆ, ಆಕೆ ಹಿಡ್ಕೊಂಡ ಮಾಲೆ ಅದರಿಂದ ಬಂದು ದೇವರ ಕೊರಳಲ್ಲಿ ಮಾಲೆ ಹಾಕಿದ್ದು, ಎಲ್ಲರ ದೋಷಗಳು ಎಣಿಸಿದ್ದು, ಹರಿ ಸರ್ವೋತ್ತಮ ಅಂತ ಹೇಳಿ ಆತನ ಕೊರಳಲ್ಲಿ ಸ್ಥಾಪನೆ ಮಾಡಿದ್ದು ಮಾಲೆಯನ್ನು. ನಂತರ ಧನ್ವಂತರಿ ಕಲಶವನ್ನು ಹಿಡ್ಕೊಂಡು ಬಂದ, ದೈತ್ಯರು ತನ್ನ ಕದ್ದರು. ಆಗುತ್ತಾ ದೇವರ ಕೈಯಿಂದ ಕದಲಿಕ್ಕೆ, ದೇವರೇ ಬಿಟ್ಟ ಇವರು ಬುದ್ಧಿ ಅಂತಾದ್ರು ನೋಡ್ರಿ ಅಂತ. ಯಾಕೆ ಮುಂದೆ ದೇವತೆಗಳಿಗೆ ಮಾತ್ರ ಅಮೃತ ಬಡಿಸಿದಾಗ ಎಲ್ಲರೂ ಕೇಳ್ತಾರೆ ನೀನು ಯಾಕೆ ಪಕ್ಷಪಾತ ಮಾಡಿದ್ಯಾ. ಅದಕ್ಕಂದ್ರು ಎಲ್ಲ ಇಬ್ಬರು ಸೇರಿ ಕಡದಾಗ ನಮಗೆ ಮಾತ್ರ ಬರಬೇಕು ಅಂತ ಕದ್ದರಲ್ಲ, ಅದಕ್ಕೆ ಕೊಟ್ಟಿಲ್ಲ ಅಂತ ತೋರ್ಬೇಕಲ್ಲ. ಸರಿ ಕದ್ದ ಮೇಲೆ ಯಾರಿಗೂ ಅಮೃತ ಸಿಗ್ತಾ ಇಲ್ಲ, ಕುಡಿಲಿಕ್ಕಾಗ್ತಾ ಇಲ್ಲ. ಯಾಕೆ ಯಾರು ಬಾಯಲ್ಲಿ ಹಾಕಲಿಕ್ಕೆ ಹೋದ್ರೆ ಇನ್ನೊಬ್ಬರು ಸೆಳಿತಾ ಇದ್ದಾರೆ. ಸರಿ ನೀ ಕುಡಿಯೋ, ನೀ ಕುಡಿದ ಮೇಲೆ ನಾನು ಕೊಡಪ್ಪ, ಹಾಗಿಲ್ಲ ಮೊದಲು ನಾನೇ ಕುಡಿಬೇಕು, ಮೊದಲು ನಾನೇ ಕುಡಿಬೇಕು. ಯಾರ ತಲೆಯಲ್ಲಿ ನಾನೇ ಮೊದಲಿರಬೇಕು ಅಂತಿರುತ್ತೋ ಅವರನ್ನ ದೇವರು ಕೊನೆಯೇ ಕೊಡಿಸ್ತಾರೆ. ಅರ್ಥ ಆಯ್ತಲ್ವ? ಎಲ್ಲದರಲ್ಲೂ ಅಷ್ಟೇ, ನನಗೇ ಮೊದಲು ತೀರ್ಥ ಕೊಡಬೇಕು, ನನ್ನೇ ಪೀಠದ ಮೇಲೆ ಕೊಡಿಸಿರ್ಬೇಕು, ನನಗೇ ಮಂಗಳಾರತಿ ಮಾಡಬೇಕು, ನಾನೇ ದೊಡ್ಡವ ಅಂದರೆ ನೀನಿಲ್ಲಿ ಬರಲೇಬೇಡ ಅಂತ ದೇವರು ಬಹಳ ಹಾಕ್ಬಿಡ್ತಾರೆ. ಅದಕ್ಕೆ ಅಹಂಕಾರ ಇರಬಾರದು, ಇದ್ದರೆ ಅಮೃತ ದಕ್ಕೋದಿಲ್ಲ. ಆ ರೀತಿಯಲ್ಲಿ ಎಲ್ಲರ ಕೈಯಲ್ಲಿ ಓಡಾಡ್ತಾ ಇದೆ. ಭಗವಂತ ಬಂದ, ಮೋಹಿನಿ ರೂಪದಿಂದ ಬಂದ. ಬಂದ ಕೂಡಲೇ ದೈತ್ಯರು ಕೇಳ್ತಾರೆ, ಚೆನ್ನಾಗಿದೆಯಾ, ನಮಗೆ ಅಮೃತ ಬಡಿಸ್ತೀಯಾ? ಬಡಿಸ್ತೇನೆ, ನಾನು ಖುಷಿ ಬಂದಂತೆ ಬಡಿಸ್ತೇನೆ, ಮಾತಾಡೋಕ್ಕಿಲ್ಲ. ಅಯ್ಯೋ ನೀನು ನೋಡಿದರೆ ಸಾಕು, ನಮಗೆ ಅಮೃತವೂ ಬೇಡ. ಅವಾಗ ದೇವತೆಗಳನ್ನು ಒಂದು ಕಡೆ ಕೂಡಿಸಿಟ್ಟ, ದೈತ್ಯರನ್ನು ಕೂಡಿಸಿಟ್ಟ. ಅವ್ರು ಹೇಳಿದರು ನೀ ನೋಡಿದರೆ ಸಾಕು ಅಂತ. ಅವರನ್ನು ನೋಡಿದ, ಇವರಿಗೆ ಬಡಿಸಿದ, ನೋಡಿದ ಬಡಿಸಿದ. ಕೊನೆಗೊಂದು ಗೊತ್ತಾಯಿತು, ಏನೋ ತಾರ ಕಡ್ಡಿ ಆಗ್ತಾ ಇದೆ. ರಾಹು ಬಂದ, ತಲೆ ಕತ್ತರಿಸಿದ. ಸೂರ್ಯಚಂದ್ರರು ಹೇಳಿದರೆ ದೇವರಿಗೆ ಗೊತ್ತಾಗಲ್ಲೇನು, ಸೂರ್ಯಚಂದ್ರರ ಮೂಲಕ ಹೇಳಿಸಿ ತಲೆ ಕತ್ತರಿಸಿದ. ನಂತರ ಅಮೃತ ಪಾನ ಆದ ಮೇಲೆ ಶಂಖಚಕ್ರಧಾರಿಯಾಗಿ ನಿಂತ. ಅಯ್ಯೋ ನೀನಾ ಬಂದಿದ್ದು, ನಾವು ಯಾರು ಹೆಣ್ಣು ಅಂದ್ಕೊಂಡ್ವಿ, ಅಲ್ಲೋ ನಾನೇ ಬಂದಿದ್ದು. ಸರಿ ಮತ್ತು ಯುದ್ಧ ಆಯಿತು. ದೇವತೆಗಳಿಗೆ ಸ್ವಲ್ಪ ಬಂತು, ಏನು ಇನ್ನೇನು ಅಮೃತ ಕೊಡೋದುವಲ್ಲ. ಆ ದೇವ ಬಿಟ್ಬಿಟ್ಟೆ, ಆಯ್ತು ಜಗಳಾಡಿದೆ. ದೈತ್ಯರು ಮಾಯಾ ಪ್ರಯೋಗ ಮಾಡಿದರೆ ಅಮೃತ ಕುಡಿದಿದ್ರು ಕಂಗಾರಾದರು. ಇವಪ್ಪ ಅಂದರು. ಅವಾಗ ಮತ್ತೊಂದು ಬಂದ, ಪಾಪ ಆತನಿಗೆ ಯಾವ ದಾಕ್ಷಿಣ್ಯ ಇಲ್ಲ, ತನ್ನವರಿಗಾಗಿ ಒತ್ತಾಡ್ತಾ ಇರುವ ಅಪರೂಪದ ವ್ಯಕ್ತಿ ಸ್ವಾಮಿ. ಬಂದ, ಚಕ್ರದಿಂದ ಮಾಯ ತೆಗೆದ, ಯುದ್ಧ ನಡೆಯಿತು. ದೇವತೆಗಳಿಗೆ ಜಯ, ಬಲಿರಾಜನಿಗೆ ಪರಾಜಯ. ಅಷ್ಟೇ ಅಲ್ಲ, ಪ್ರಾಣವು ಹೋಯಿತು ವಜ್ರಾಯುಧದ ಪೆಟ್ಟಿಗೆ. ಆವಾಗ ಶುಕ್ರಾಚಾರ್ಯರು ಪುನಃ ಬದುಕಿಸ್ತಾರೆ. ಪ್ರಾಣ ಕೊಟ್ಟ ಗುರುಗಳಿಗೆ ಪ್ರಾಣವೇ ಕೊಟ್ಟ. ಅದಕ್ಕೆ ಒಳ್ಳೆ ಯಾಗ ಮಾಡಿಸಿದರು, ವಿಶ್ವಜಿತ್ ಯಾಗ. ಹೋಗಯ್ಯ ನಿಂದೆ ಸ್ವರ್ಗ ಅಂದರು. ಗೆದ್ದ. ಹೇಗೆ? ಯುದ್ಧಕ್ಕೆ ಬಂದಾಗ ಬೃಹಸ್ಪತ್ಯಾಚಾರ್ಯರು ಹೇಳಿದರು, ಆ ಶಂಖಧ್ವನಿ ಕೇಳುತ್ತಾ ಇದ್ದರೆ ಇಂದ್ರದೇವರಿಗೆ ಸಂಶಯ ಬರ್ತಾ ಇದೆ. ಬಲಿಮಹಾರಾಜನ ಬಾಯಿಯಿಂದ ಶಂಖಧ್ವನಿ ನಾನು ಕೇಳಿದ್ದೆ, ಈ ಥರ ಇದ್ದಿಲ್ಲ, ಇದರಲ್ಲಿ ವಿಚಿತ್ರ ಶಕ್ತಿ ಕಾಣುತ್ತಾ ಇದೆ ಅಂದರೆ ಹೇಳುತ್ತಾರೆ. ಅವರ ಪುರೋಹಿತರು ಭೃಗು ಎಲ್ಲ ವಂಶದವರೆಲ್ಲ ಸೇರಿ ಬ್ರಾಹ್ಮಣರ ಶಕ್ತಿ ತುಂಬಿದೆ, ನನಗೇನು ಮಾಡ್ಕೊಳ್ಳಿಕ್ಕಾಗಲ್ಲ, ಅದರಿಂದ ಸ್ವರ್ಗ ಬಿಟ್ಟು ಹೋಗು ಅಂದರು. ತದನಂತರ ಅದಿತಿಯ ದೇವಿ ದೇವರನ್ನ ಕೇಳಿಕೊಂಡು ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನನ್ನ ಮಗ ಈಗಿದ್ದಾನೆ, ಮುಂದೆ ಬಲಿ ಬಂದೇ ಬರ್ತಾನೆ ಇಂದ್ರ ಪದವಿಗೆ, ಈಗಲೇ ನನ್ನ ಮಗನನ್ನು ಬಿಟ್ಟು ಓಡಿಸಿದ್ದಾರೆ, ಹೇಗಾದರೂ ಅವನಿಗೆ ರಾಜ್ಯ ಬರಬೇಕು, ಭಗವಂತನ ಸೇವಾ ಮಾಡುವ ಭಾಗ್ಯ ಬರಬೇಕು ಅಂತ ಪಯೋವ್ರತ ಮಾಡಿದ. ಭಗವಂತ ಮೆಚ್ಚಿದ, ವಾಮನನಾಗಿ ಬಂದ, ಉಪನಯನ ಮಾಡಿಸಿಕೊಂಡ, ಎಲ್ಲರೂ ಕೊಟ್ಟದ್ದು ತಗೊಂಡ, ಹೊರಡ್ತಾ ಇದ್ದಾನೆ ಬಲಿಯ ಯಜ್ಞವಾಟಕ್ಕೆ ಹೊರಟ. ಯಜ್ಞ ಬಲಿ ಸಂತೋಷ ಪಡ್ತಾನೆ, ಚೆನ್ನಾಗಿದ್ದಾನೆ ಹುಡುಗ, ಬ್ರಹ್ಮಚಾರಿ ಬಂದಿದ್ದಾನೆ, ಏನು ಬೇಕು ಅಂತ ಕೇಳಿದ, ನಮಸ್ಕಾರ ಮಾಡಿದ. ಅದಕ್ಕೆ ವಾಮನ ಏನು ಕೇಳಿದ? ಮೂರು ಪಾದ ಕೊಡ್ತೇ, ನಿನ್ನ ಹುಡುಕ್ತಾನೆ ನಿನಗೆ, ನನ್ನಂಥ ರಾಜನ ಹತ್ರ ಬಂದು ಮೂರು ಪಾದ ಭೂಮಿ ಕೇಳ್ತೀಯೇನೋ. ಆವಾಗಂದು ಅಸಂತುಷ್ಟ ದ್ವಿಜೋ ನಷ್ಟ. ಬ್ರಾಹ್ಮಣನಿಗೆ ಇದ್ದುದರೊಳಗೆ ತೃಪ್ತಿ ಇಲ್ಲದಿದ್ದರೆ ಅವನ ಬ್ರಾಹ್ಮಣ್ಯವೇ ಹೋಗಿಬಿಡುತ್ತೆ. ನೀನು ಕೊಟ್ಟ ಮೂರು ಪಾದ ಭೂಮಿಗೆ ನನಗೆ ಸಂತೋಷ ಸಿಗದಿದ್ದರೆ ಮೂರು ದ್ವೀಪ ಕೊಟ್ಟರೂ ಸಂತೋಷ ಸಿಗಲ್ಲ, ಇಷ್ಟು ಬಂದರೆ ಮತ್ತಷ್ಟರಾಸೆ ಅಂತಾಗುತ್ತಯ್ಯ, ನನಗೆ ಬೇಡ ಅಂದಾಗ ಮೂರು ಪಾದ ಭೂಮಿಯನ್ನು ಕೊಡಲಿಕ್ಕೆ ಹೊರಟಾಗ ಶುಕ್ರಾಚಾರ್ಯರು ಹೇಳಿದರು. ಕಡದ್ರಲ್ಲ ಶುಕ್ರಾಚಾರ್ಯರು ಕೊಡದಾಗೆ, ಕೆಟ್ಟವರಲ್ಲ ಅವರು. ಅದಕ್ಕಂದರು ಹಾಗೆ ತಿಳ್ಕೊಂಡ್ರೆ ಸಾಕು, ನಮ್ಮ ಪುಣ್ಯ ಎಲ್ಲ ಹಾಳಾಗುತ್ತೆ. ಯಾಕೆ ಅಂದರೆ ಶುಕ್ರಾಚಾರ್ಯರು ಭಗವಂತನ ಏಕಾಂತ ಭಕ್ತರು. ಅವರು ಶಿಷ್ಯನ ನೋಡಿದರು, ದೇವರಿಗೆ ಕೊಡ್ತಾ ಇದ್ದಾನೆ, ದೇವರು ಅಂತ ಗೊತ್ತಿಲ್ಲದೆ ಕೊಡ್ತಾ ಇದ್ದಾನೆ, ಫಲ ಇಲ್ಲದೆ ಹೋಗುತ್ತೆ, ತಿಳಿಸ್ಬೇಕು. ಸ್ವಾಮಿ ಎರಡು ಪಾದಕ್ಕೆ ಎಲ್ಲ ಅಳೆದು ಒಂದು ಪಾದಕ್ಕೇನಿಲ್ಲ ಅಂತ ಕಟ್ಟಿ ಹಾಕ್ತಾನೆ ಮುಂದೆ, ಅದು ಮೊದಲೇ ಗೊತ್ತು ಅವರಿಗೆ. ಆವಾಗ ಇವನು ಬುದ್ಧಿ, ಅಯ್ಯೋ ಯಾಕಾದರೂ ಕೊಟ್ಟನ ಅಂದರೆ ಎಲ್ಲ ಹೋಗುತ್ತಲ್ಲ, ಅದಕ್ಕೆ ಮೊದಲೇ ಎಚ್ಚರ ಕೊಡಬೇಕು ಅಂತ ನೋಡು, ಹರಿ ಬಂದಿದ್ದಾನೆ ಕಟ್ಟಿ ಹಾಕ್ತಾನೆ ಅಂದಾಗ ಅವರಂತಾರೆ, ಬ್ರಹ್ಮರಾಜ ಹೇಳ್ತಾರೆ, ಅಯ್ಯ ಯಾರ ಪಾದ ಸೇವೆಗಾಗಿ ನಿಮ್ಮ ಜೀವನವನ್ನೇ ಮುಡುಪಾಗಿಡ್ತೀರೋ ಆತ ಬಂದಾಗ ನಾನು ಕೊಡಬಾರದೆ, ಏನು ಬೇಕಾದರೂ ಮಾಡಲಿ ನಾನು ಕೊಡ್ತೇನೆ ಅಂದಾಗ ಇಷ್ಟೂ ಹೇಳಿ ಕೊನೇ ಘಳಿಗೆಯಲ್ಲಿ ಶಿಷ್ಯನ ಮೇಲೆ ಅಭಿಮಾನ ಬಂದ್ಬಿಡುತ್ತೆ ಅವರಿಗೆ. ಅಯ್ಯೋ ಕಷ್ಟಪಡ್ತಾನಲ್ಲ ಅಂತ ಗಿಂಡಿಯಲ್ಲಿ ಹೋಗಿ ಕೂತರೆ ದೇವರು ಒಂದು ಕಣ್ಣನ್ನು ತೆಗೆತ್ತಾರೆ, ದರ್ಭೆಯನ್ನು ಚುಚ್ಚುತ್ತಾರೆ, ಒಂದು ಕಣ್ಣು ಹೋಗುತ್ತೆ, ಅಭಿಮಾನದ ಕಣ್ಣು ಹೋಗುತ್ತವರಿಗೆ. ಶುಕ್ರಾಚಾರ್ಯರು ಅಂದರೆ ಅಪರೂಪದ ಭಗವದ್ಭಕ್ತರವರು, ಅವರಿಗೆ ಇರೋದು ಒಂದೇ ಕಣ್ಣು. ಸರಿ, ತದನಂತರ ದಾನವನ್ನು ಮಾಡಿದರೆ ಎಲ್ಲ ದೇವತೆಗಳು ಇಡೀ ಆಕಾಶದಲ್ಲಿ ನಿಂತಿದ್ದಾರಂತೆ. ಯಾಕಪ್ಪ ಅಂದರೆ ಇವನು ಹೇಗೆ ಬೆಳೀತಾ ನೋಡಬೇಕು, ಹೇಗೆ ಬೆಳೀತಾ ನೋಡಬೇಕು ಅಂತ. ಅವರು ನೋಡೋದ್ರೊಳಗೆ ಸರ 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 ಬೆಳೀತಾ ಇದ್ದಾನೆ, ಎಲ್ಲರಿಗೂ ಆಶ್ಚರ್ಯ. ಬೆಳೆದ ಕಾಲು ಎತ್ತಿದ, ಆ ಎತ್ತೋ ರಭಸಕ್ಕೆ ಬ್ರಹ್ಮದೇವರ ಆಲಯವೇ ನಡಕ್ತಾ ಇದೆ. ಆ ಕಾಲಿಂದ ಹಿಡಿದ ಕಾಲಿನ ಹೆಬ್ಬೆರಳು ಒಳೆ ಏನು ವಿಶೇಷವಾದ ಏನು ಬ್ರಹ್ಮಾಂಡ ಕರ್ಪರಕ್ಕೆ ತಾಕಿತು, ಸೀಳಿ ಹೋಯಿತು. ಹೊರಗೆ ಬ್ರಹ್ಮದೇವರಿದ್ದರು, ಕಮಂಡಲ ಜಲದಿಂದ ಪಾದ ತೊಳೆದರು, ಭಗವಂತನ ಪಾದದಿಂದ ಹುಟ್ಟಿ ಬಂದವಳೆ ಗಂಗಾ. ಹಾಗೆ ಎರಡು ಪಾದಕ್ಕೆ ಎಲ್ಲವನ್ನ ಅಳೆದು ಒಂದು ಪಾದಕ್ಕೆ ಏನು ಕೊಟ್ಟಿಲ್ಲ ಅಂತ ಕೇಳಿದಾಗ ಕಟ್ಟಿ ಹಾಕಿದಾಗ ಬಲಿಮಹಾರಾಜ ಹೇಳಿದ, ನನ್ನ ತಲೆಯ ಮೇಲಿಡಯ್ಯ ಮೂರನೆಯ ಪಾದ. ಇಷ್ಟು ಹೇಳಿದ ಮೇಲೆ ಬ್ರಹ್ಮದೇವರು ಬರ್ತಾರೆ, ಸ್ತೋತ್ರ ಮಾಡ್ತಾರೆ. ವಿಂಧ್ಯಾವಳಿ ಬರ್ತಾಳೆ ಹೆಂಡತಿ, ಸ್ತೋತ್ರ ಮಾಡ್ತಾಳೆ. ತಪ್ಪು ಮಾಡಿದ ಈ ರಾಜ, ಯಾಕೆ ದಾನ ಕೊಟ್ಟನಲ್ಲ, ದಾನ ಕೊಡುವಾಗ ನಿನ್ನ ಸೊತ್ತು ನಿನಗೆ ಕೊಡುವಾಗ ನಂದು ಅಂತ ಕೊಟ್ಟ, ಅದೇ ತಪ್ಪು. ನಮ್ಗೆ ಅರ್ಥ ಆಗಬೇಕಾದ್ರೆ, ನಮ್ಮ ಪಾಡಿ ನಾವು ಮನೇಲಿದ್ವಿ, ಯಾರೋ ಮನೆಯಲ್ಲಿ ಕೇಳದೆ ಬಂದರು, ಒಳಗೆ ಬಂದುಬಿಟ್ರು. ಬಂದ ಮೇಲೆ ಅಲ್ಲೇ ಬೆಳ್ಳಿ ತಂಬಿಗಿತ್ತು ನಮ್ಮದೇ, ತಗೊಂಡ್ರು. ದುಡ್ಡಿತ್ತು ಅಲ್ಲೇ ತಗೊಂಡ್ರು. ತುಳಸಿ ಇತ್ತು ತಗೊಂಡ್ರು, ನಮ್ದೇ ಹೇಳಿಲ್ಲ ತಗೊಂಡು ನಮ್ಮ ಕೈಯಲ್ಲ ಇಟ್ಟು ಕೃಷ್ಣಾರ್ಪಣೆ ಅಂದರು. ಹೊಟ್ಟೆ ಉರಿದೋಗಲ್ವೇ? ಅದೇ ಥರ ದೇವರು ಸ್ವತ್ತ ತಗೊಂಡು ದೇವರಿಗೆ ಕೊಡುವಾಗ ನಿಂದಯ್ಯ ಅಂತ ಕೊಡದೆ ನಂದು ಅಂತ ಕೊಟ್ಟದ್ದಕ್ಕೆ ಕದ್ದ ದೋಷ ಬಂತು. ಅದನ್ನು ಪ್ರಾರ್ಥನೆ ಮಾಡ್ತಾರೆ ಬಲ್ಲಿಮ ಬ್ರಹ್ಮ ಪ್ರಹ್ಲಾದರಾಜರು ಬರ್ತಾರೆ. ಅಯ್ಯ ತ್ವಯೈ ವದತ್ತಂ ಪದಮಹೇಂದ್ರಂ ಊರ್ಜಿತಂ, ಒಳ್ಳೆ ಈ ಪದವಿಯನ್ನು ಕೊಡಿಸಿದವ ನೀನೆ, ತಗೊಳ್ತಾ ಇರೋದು ನೀನೆ, ಆದ್ದರಿಂದ ಕೊಟ್ಟದ್ದು ಒಳ್ಳೆಯದಕ್ಕೆ ತಗೊಳ್ಳೋದು ಒಳ್ಳೆಯದಕ್ಕೆ, ಹರಿಯೇ ನಿನ್ನ ಚಿತ್ತ ಅಂತ ನಮಸ್ಕಾರ ಮಾಡ್ತಾರೆ. ಭಗವಂತ ಹೇಳ್ತಾನೆ, ನನಗಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ, ನಾನೇನು ಬಿಡಲ್ಲ. ಇವನಿಂದ ಸ್ವರ್ಗ ಲೋಕ ತಗೊಂಡ್ರು ಅದಕ್ಕೆ 10 ಪಟ್ಟು ವಿಶೇಷವಾದ ಯಾವುದು ಸುತಲ ಲೋಕವನ್ನು ಕೊಡುತ್ತೇನೆ. ಸುತಲಂ ಸ್ವರ್ಗಿಭಿ ಪ್ರಾರ್ಥ್ಯಂ, ಸ್ವರ್ಗಲೋಕದಲ್ಲಿದ್ದವರು ಕೇಳ್ತಾರಂತೆ ಒಂದು ದಿವಸ ಸುತಲ ಲೋಕಕ್ಕೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಅಷ್ಟು ಫೆಸಿಲಿಟಿ ಇರುತ್ತೆ ಅಲ್ಲಿ. ಅಂಥ ಸ್ಥಾನ ಕೊಟ್ಟ, ಅಷ್ಟೇ ಸಾಕಾಗಿಲ್ಲ, ತನ್ನನ್ನೇ ಕೊಟ್ಟ, ತಲೆಯನ್ನು ತೋರಿಸಿ ಅದಕ್ಕೆ ನನ್ನನ್ನೇ ಕೊಡ್ತೇನೆ ಅಂತ ಬಲಿಯ ಬಾಗಿಲು ಕಾಯ್ದ ಭಕ್ತವತ್ಸಲ ಸ್ವಾಮಿ, ಬಲಿಯನ್ನು ಧರಿಸಿದೋ ದೇವ ಅಂದರು. ಅಂಥ ಸ್ವಾಮಿ ಸತ್ಯವ್ರತರಾಜರ ಕೈಯಲ್ಲಿ ಅರ್ಘ್ಯ ಬಿಡುವಾಗ ಚಿಕ್ಕ ಮೀನಾಗಿ ಬಂದು ಬಿಡ್ಲಿಕ್ಕೆ ಹೋದರೆ ದೊಡ್ಡ ಮೀನು ನುಂಗುತ್ತೆ ಅಂದರೆ ಮನೆಯಲ್ಲಿ ಕಮಂಡಲದಲ್ಲಿ ತಂದರೆ ಒಂದು ರಾತ್ರಿಗೆ ದೊಡ್ಡವರಾಗಿ ಬೆಳೆದರು, ತುಂಬಿ ಹೋದರು ದೇವರು. ನಂತರ ಪಾತ್ರೆಗೆ ಹಾಕಿದರೆ ಅದರಲ್ಲಿ ತುಂಬಿ, ಸರೋವರಕ್ಕೆ ಹಾಕಿದರೆ ಅದರಲ್ಲಿ ತುಂಬಿ, ಸಮುದ್ರಕ್ಕೆ ಹಾಕಿದರೆ ಅದರಲ್ಲಿ ತುಂಬಿದರು, ತುಂಬಿ ಮತ್ತು ಇನ್ನೇನಾದರೂ ನುಂಗುತ್ತೆ. ನಿನ್ಯಾರು ನುಂಗಲ್ಲ, ಗೊತ್ತಾಯ್ತು ನೀನ್ಯಾರು ಅಂತ ದೇವರನ್ನು ಗುರ್ತು ಹಿಡಿದರೆ ಸ್ವಾಮಿ ಅಂದ, ಮುಂದೆ ಪ್ರಳಯ ಬರುತ್ತೆ, ನಾವೇ ಬರುತ್ತೆ, ಅಲ್ಲಿ ಸಪ್ತರ್ಷಿಗಳು ಬರ್ತಾರೆ, ಔಷಧಿಗಳನ್ನ ತುಂಬಿ ನೀನು ಏರು, ನನ್ನ ಕೋಡಿಗೆ ಹಗ್ಗವಾಗಿ ವಾಸುಕಿಯನ್ನು ಕಟ್ಟಿ ಪ್ರಳಯ ಜಲಧಿಯಲ್ಲಿ ತತ್ವಜ್ಞಾನದ ಉಪದೇಶ ಕೊಡ್ತೇನೆ. ಅರ್ಥ ಆಯ್ತಾ? ಆಗಿಲ್ಲ. ಪ್ರಳಯ ಜಲಧಿ ಅಂದರೆ ನಾವೇ ಕೊಚ್ಚಿಕೊಂಡು ಹೋಗ್ತಾ ಇರಬೇಕು. ಅಂಥ ಕಾಲಕ್ಕೆ ಪ್ರಳಯ ಜಲಧಿಯಲ್ಲೂ ಆ ನಾವೇ ಸ್ಥಿರವಾಗಿರುವಂತೆ ಮಾಡಿ, ಬುದ್ಧಿಯೂ ಸ್ಥಿರವಾಗಿರುವಂತೆ ಮಾಡಿ ಉಪದೇಶ ಕೊಟ್ಟ ಮೂರ್ತಿಯೇ ಮತ್ಸ್ಯ. ಅದಕ್ಕೆ ಮತ್ಸ್ಯನ ಆರಾಧನೆ ಮಾಡಬೇಕು. ನಾವು ಇರೋದು ಸಂಸಾರವೆಂಬ ಪ್ರಳಯ ಜಲಧಿಯಲ್ಲಿ, ಅದಕ್ಕೆ ಪ್ರವಚನಕ್ಕೆ ಕೂತರೂ ಕೂಡ ಒಳಗೆ ಹೊಡಿತಾರೆ, ಅಯ್ಯೋ ಅದೇನಾಯಿತು, ಇದೇನಾಯಿತು, ಇದೇನಾಯಿತು, ಅದೇನಾಯಿತು, ಹೌದಾ, ಕೊನೆಗೆ ಏನೂ ಇಲ್ಲ ಅಂದರೆ ಮನೆಗೆ ಬೀಗ ಹಾಕಿದ್ದೋ ಇಲ್ಲೋ ಅಂತ ಅದಾದರೂ ಕಾಟ ಕೊಡ್ತಾ ಇರುತ್ತೆ. ಕೆಲವರು ಬೀಗ ಹಾಕಿರ್ತಾರೆ, ಅದು 10 ಸಲ ಸೆಳೆದಿರ್ತಾರೆ, ಸೆಳೆದು ಮರಳುತ್ತಾರೆ, ಮಧ್ಯೆ ಬರುವಾಗ ಡೌಟ್ ಬರುತ್ತೆ, ಹಾಕಿದ್ನೋ ಇಲ್ಲೋ, ಮತ್ತೆ ಬರುತ್ತೆ, ಮತ್ತೆ ಹಿಂದಕ್ಕೆ ಹೋಗ್ಲಿಕ್ಕೆ ಟ್ರೈನ್ ಕೊಟ್ಟಿರ್ತಾರೆ, ಹಿಂದಕ್ಕೆ ಹೋಗ್ಲಿಕ್ಕೆ ಇರಲ್ಲ, ಅದಕ್ಕೆ ಏನು ಮಾಡ್ತಾರೆ, ಊರು ಇಲ್ಲಿ ಸೇರೋವರೆಗೂ ಟೆನ್ಷನೇ, ನಿದ್ದೆ ಬರಲ್ಲ, ಒದ್ದಾಡ್ತಿರ್ತಾರೆ. ಈಚೆ ಸೇರಿದ ಮೇಲೆ ಪಕ್ಕ ಮನೆಗೆ ಫೋನ್ ಮಾಡಿ ನೀವು ಸ್ವಲ್ಪ ಸೆಳೆದು ನೋಡಿ ಅಂಥೇಳಿ ಅವ್ರು ಹೋಗಿ ಸೆಳೆದ ಮೇಲೆ ಹೇಳಿದರೆ ಅವಾಗ ಪ್ರಶಾಂತಿ. ಹೌದಲ್ವೋ? ಬಹಳ ಜನಕ್ಕೆ ಈ ಡೌಟ್ ಫೋಬಿಯಾ ಅಂತ ಹೇಳ್ತಾರೆ, ಅದು ತುಂಬ ಜನಕ್ಕೆ ಇರುತ್ತದು. ಅದು ಒಂದು ಹೇಳಿದೆ, ಇನ್ನೆಷ್ಟು ಕೂತಿರುತ್ತೋ, ಅಯ್ಯೋ ಮನೆಯಲ್ಲಿ ಮೋಟರ್ ಕಟ್ಟೋಗಿದೆ, ಪಕ್ಕ ಮನೆಗೆ ಬರ್ತಾರೆ, ಟ್ಯಾಕ್ಸ್ ಕಟ್ಟಬೇಕು, ಅದು ಕಟ್ಟಬೇಕು, ಈ ಕೆಲಸ ಇದೆ, ಆ ಕೆಲಸ ಇದೆ, ದೆವ್ವಗಳೆಲ್ಲ ಓಡ್ತಾ ಇರುತ್ತೆ. ಇಂಥ ಪ್ರಳಯ ಜಲಧಿಯಲ್ಲಿ ಪ್ರವಚನ ಹೇಳಿದರೆ ತಲೆಗೆ ಇರುತ್ತಾ? ಅದಕ್ಕಂದ್ರು ಪ್ರಳಯ ಜಲಧಿಯಲ್ಲಿ ಪ್ರವಚನ ಮಾಡಿ ತಲೆಗೇರುವಂತೆ ಮಾಡಿದ ಮತ್ಸ್ಯನನ್ನು ನೆನೆದರೆ ಈ ಜಲಧಿಯಲ್ಲೂ ಎಲ್ಲವನ್ನ ಬಿಟ್ಟು ಸಂತೋಷವಾಗಿ ದೇವರ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಅಂದರು. ಇಂಥ ಸ್ವಾಮಿಯನ್ನು ಕುರಿತು ಹೇಳಿ ಮುಂದೆ ಹೇಳ್ತಾರೆ, ಸೂರ್ಯವಂಶದ ಕಥ ಚಂದ್ರವಂಶದ ಕಥ ಹೇಳಿ. ಅಲ್ಲ, ಸಾಯಲಿಕ್ಕೆ ಸಿದ್ಧನಾಗಿದ್ದೀಯ, ಯಾರಿಗೆ ಹೆಚ್ಚಿನ ಮಕ್ಕಳಾದರೆ ನಿನಗೇನಯ್ಯ ಅಂತ ಶುಕಾಚಾರ್ಯರು ಕೇಳಿಲ್ಲ, ನನಗ್ಯಾಕೆ ಹೇಳ್ತೀರಿ ಅಂತ ಕೇಳಿಲ್ಲ. ಯಾಕೆ ಅಂದರೆ, ಈ ಕಥೆ ಕೇಳಿದರೆ ಆ ಮಹಾಜ್ಞಾನಿಗಳ ಪುಣ್ಯ ನಮಗೆ ರಾಶಿ ರಾಶಿ ಬಂದು ಬಿಡುತ್ತೆ, ಅದಕ್ಕೆ ಕೇಳ್ತಾ ಇದ್ದಾರೆ. ವೈವಸ್ವತ ಮುನುಗಳು. ವಿವಸ್ವಾನ್ ನಾಮಕ ಸೂರ್ಯ, ಸೂರ್ಯನ ಮಗ ವೈವಸ್ವತ ಮನು. ಆ ವೈವಸ್ವತ ಮನುಗಳಿಗೆ ಮಕ್ಕಳಾಗಿಲ್ಲ, ಅವರಿಗೂ ಮಕ್ಕಳಾಗಿಲ್ಲ ನೋಡಿದೆ. ಅವರು ವಿಶೇಷವಾಗಿ ಯಜ್ಞ ಮಾಡುತ್ತಾರೆ. ಯಜ್ಞ ಮಾಡಿದಾಗ ಗಂಡು ಮಗನಿಗಾಗಿ ಸಂಕಲ್ಪ ಮಾಡಿದರೆ ಆಹುತಿ ಕೊಡುವಾಗ ಹೆಂಡತಿ ಹೇಳಿ ಕಳಿಸಿದರು ಪುರೋಹಿತರಿಗೆ, ನಂಗೆ ಹೆಣ್ಮಗ ಆಗಬೇಕು, ಯಾರು ಮಾತು ಕೇಳಬೇಕು. ಅದಕ್ಕೆ ಆಹುತಿ ಕೊಡೋರು ಕೊಟ್ಟರು, ಇಬ್ಬರದೂ ಆಗಲಿ ಅಂತ. ಅಂದರೆ ಗಂಡು ಆಗಲಿ ಹೆಣ್ಣು ಆಗಲಿ ಎರಡಲ್ಲ ಒಂದೇ. ಅವರು ಆಹುತಿ ಕೊಟ್ಟದ್ದಕ್ಕೆ ಮೊದಲು ಹೆಣ್ಣು ಬಂತು, ಇಲ್ಲ ಅಂತ. ರಾಜ ನೋಡಿದ, ಏ ನಂಗೆ ಹೆಣ್ಣು ಬೇಡ ಸರ್, ಇನ್ನೊಂದು ಗಂಡು ಇಲ್ಲ, ಇದೇ ಗಂಡಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಹೆಣ್ಣನ್ನು ಗಂಡಾಗಿ ಕನ್ವರ್ಟ್ ಮಾಡಿ. ಆ ಗಂಡು ಸುದ್ಯುಮ್ನ, ತಾನು ಕುದುರೆ ಏರಿ ಮೇರು ಪರ್ವತ ಪ್ರಾಂತದಲ್ಲಿ ಸುಕುಮಾರವನ, ರುದ್ರದೇವರು ಪಾರ್ವತಿದೇವಿ ಇರುವಂಥ ವನ, ಅಲ್ಲಿ ಹೋಗ್ತಾನೆ. ಹೋದರೆ ರುದ್ರದೇವ ಶಾಪ ಇತ್ತು, ಯಾವ ಗಂಡಸರು ಒಳಗೆ ಬಂದರೆ ಕುದುರೆ ಸಮೇತ ಗಂಡು ಇರಬಾರ್ದು, ಎಲ್ಲ ಹೆಣ್ಣಾಗಬೇಕು. ಹೋದ ಆತ, ಆತನ ಕುದುರೆ ಪಕ್ಕದಲ್ಲಿರೋ ಭಟರು ಎಲ್ಲರೂ ಹೆಣ್ಣಾದರು, ಕುದುರೆಗಳು ಸಹಿತ ಎಲ್ಲರೂ ಹೆಣ್ಣಾದರು. ಅದಕ್ಕೆ ಅಲ್ಲೇ ತಿರುಗಾಡ್ತಾ ಇದ್ದ, ನಾನು ಹೆಣ್ಣಾಗಿ ರಾಜ್ಯಕ್ಕೆ ಹೇಗೆ ಹೋಗಿ ಅಂತ. ಆವಾಗ ಚಂದ್ರನ ಮಗ ಬುಧ ಬಂದ, ಆ ಹುಡುಗಿಯನ್ನು ಮದುವೆ ಆದ. ಅಲ್ಲೇ ಕುರೂರವ ಬಂದ. ನಂತರ ಮತ್ತು ವಸಿಷ್ಠರು ಪ್ರಾರ್ಥನೆ ಮಾಡ್ತಾರೆ, ನಮ್ಮ ರಾಜನ ಮಗ ಈಗ ಆಗಿಬಿಟ್ಟಿದ್ದಾನೆ, ಸ್ವಲ್ಪ ಅನುಗ್ರಹ ಮಾಡಿ ಅಂತ ರುದ್ರದೇವರ ಕುರಿತು ಪ್ರಾರ್ಥನೆ ಮಾಡಿದರೆ ನಾನು ಶ್ರೀಹರಿಯಂತೆ ಎಲ್ಲವನ್ನು, ಅಂದರೆ ಹೆಣ್ಣನ್ನು ಗಂಡು ಮಾಡಲಿಕ್ಕಾಗಲ್ಲ, ಹೆಣ್ಣನ್ನು ಗಂಡು ಮಾಡಲಿಕ್ಕಾಗಲ್ಲ, ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣಿರಲಿ, ಒಂದು ತಿಂಗಳು ಹೆಣ್ಣು ಒಂದು ತಿಂಗಳು ಗಂಡು, ಅದೇ ಸರಿ ಹೋಗಿಲ್ಲ ಅಂತ. ಆದರೆ ಹೆಣ್ಣಾದಾಗೂ ಮಕ್ಕಳನ್ನು ಪಡೆದ, ಗಂಡಾದಾಗೂ ಮಕ್ಕಳನ್ನು ಪಡೆದ ಆ ಮಹಾನುಭಾವ ಸುದ್ಯುಮ್ನ ಅಂತ. ಉತ್ಕಲ, ಗಯ, ವಂಗ ಅಂತ ಮೂರು ಜನ ಮಕ್ಕಳು, ಹೆಣ್ಣಾದಾಗ ಪುರೂರವ ಅಂತ ಬಂದರು. ಹಾಂ, ನಂತರ ಇಕ್ಷ್ವಾಕು ಮೊದಲಾದಂತಹ ಮಕ್ಕಳು ಯಾರಿಗೆ ವಯೋಸ್ವಾನ್ನ ವಯೋಸ್ವತ ಮುನುಗಳಿಗಾದರು. ಇಕ್ಷ್ವಾಕುವಿನ ಸಂತತಿಯಲ್ಲಿ ಬಂದವರೇ ವಿಶೇಷವಾಗಿ ಬೆಳೆಯಿತು. ಅದರಲ್ಲಿ ಈ ಯುವಸ್ವಾನ್ನ ವಯೋಸ್ವತ ಮನುಗಳಿಗೆ ನಾಭಾಗ ಅಂತ ಮಗ. ನಾಭಾಗನ ಚರಿತ್ರೆ ಹೇಳಬೇಕು, ಹೇಳ್ತಾರೆ. ನಾಭಾಗ ವಿಶೇಷವಾದ ಜ್ಞಾನಿ. ಆತನ ಚರಿತ್ರೆ ಹೇಗೆ ಅಂದರೆ, ಚಿಕ್ಕ ಹುಡುಗನಾಗಿದ್ದ, ಗುರುಕುಲದಲ್ಲಿದ್ದ. ಅಂಥ ಕಾಲಕ್ಕೆ ರಾಜ್ಯವನ್ನು ಭಾಗ ಮಾಡಿಕೊಟ್ಟರು. ಗುರುಕುಲದಲ್ಲಿ ದೊರೆ ಭಾಗ ಇಲ್ಲ, ಅದು ರೂಲ್. ಅದಕ್ಕೆ ವಿದ್ಯೆಯನ್ನು ಮುಗಿಸ್ಕೊಂಡು ಬಂದು ಅಪ್ಪನ ಕೇಳ್ತಾನೆ, ಅಲ್ಲ ನನಗೇನು ಭಾಗವಿಲ್ಲಲ್ಲ. ಅಂಥ ಕಾಲಕ್ಕೆ ನಿನಗೆ ಆಂಗೀರಸರು ಯಜ್ಞ ಮಾಡುತ್ತಾರೆ, ಮಂತ್ರ ಮರೀತಾರೆ, ನೀನು ಹೋಗಿ ಮಂತ್ರ ನೆನಪು ಮಾಡು, ನೆನಪು ಮಾಡಿದರೆ ನಿನಗೆ ಯಜ್ಞ ಶೇಷ ಕೊಡ್ತಾರೆ, ಅದರಿಂದ ಬದುಕು ಅಂತ. ಎಷ್ಟಪ್ಪ ಯಜ್ಞ ಮಾಡಿದರೆ ಶೇಷ ಅಂದರೆ ಒಂದು ಬಾಟಲ್ ತುಪ್ಪ ಉಳಿಯುತ್ತಾ? ಅಲ್ಲ, ಆವಾಗ ಯಜ್ಞ ಅಂತ ಹೇಗೆ ಮಾಡ್ತಿರು ಅಂದರೆ, ಒಬ್ಬ ವ್ಯಕ್ತಿಯ ವಂಶ ಬದುಕಬಹುದು ಅಷ್ಟು ಕೊಡ್ತಾ ಇದ್ರು. ಆ ರೀತಿ ಹೋದ ಯಜ್ಞದಲ್ಲಿ ಮಂತ್ರ ಮರೆತರು ಆಂಗೀರಸು. ಆವಾಗ ಮಂತ್ರ ನೆನಪು ಮಾಡಿದ್ದಕ್ಕೆ ಯಜ್ಞ ಶೇಷ ಕೊಟ್ಟರು. ಕೊಟ್ಟರೆ ಕಪ್ಪಾದ ಒಬ್ಬ ವ್ಯಕ್ತಿ ಇವರ ಹಿಂದೆ ಬರ್ತಿದ್ದಾನೆ. ಕೇಳಿದ್ರು, ಯಾಕೆ ಬರ್ತಿದ್ಯಾ? ನಂದಿದು, ಏ ನಂದೇ ಇದು, ಜಗಳ ಬೇಡ, ನಿಮ್ಮಪ್ಪನ್ನೇ ಕೇಳೋಣ. ಅಪ್ಪನ್ನೇ ಕೇಳಿದರು. ಅಪ್ಪ ಹೇಳಿದರು, ರುದ್ರದೇವರೇ ಬಂದದ್ದು ಯಜ್ಞಶೇಷ, ರುದ್ರದೇವರ ಭಾಗ ಕೊಟ್ಟುಬಿಡೋರು. ಅಲ್ಲ, ಅಪ್ಪ ಕೊಟ್ಟದ್ದು ಇಲ್ಲ ತಂದುಕೊಂಡದ್ದು ಹೋಯಿತು ಅಂತ ದುಃಖ ಪಡಲಿಲ್ಲ. ರುದ್ರದೇವರಿಗೆ ಕೊಟ್ಟು ನಮಸ್ಕಾರ ಮಾಡಿಬಿಟ್ರು, ವಿಕಾರವಿಲ್ಲದೆ ರುದ್ರದೇವರು ನೋಡಿದ್ರು. ಮತ್ತಾವರದವರಿಗೆ ಕೊಟ್ಟು ಒಳ್ಳೆ ಬ್ರಹ್ಮಜ್ಞಾನ ಕೊಟ್ಟರು, ಅನುಗ್ರಹ ಮಾಡಿದ್ರು. ಇದು ನಾಭಾಗನ ಚರಿತ್ರೆ. ಆ ನಾಭಾಗನ ಚರಿತ್ರೆ ಯಾರು ಕೇಳುತ್ತಾರೋ ಅವರಿಗೆ ವಿಶೇಷವಾಗಿ ಭಗವಂತನಲ್ಲಿ ಏಕಾಂತ ಭಕ್ತಿ ಬರುತ್ತೆ. ಅದನಂತರ ಆ ನಾಭಾಗನ ಮಗನೇ ಅಂಬರೀಷ. ಅಂಬರೀಷ ಮಹಾರಾಜನ ಚರಿತ್ರೆಯನ್ನು ಹೇಳಿ ಹಾಗೆ ಇಕ್ಷ್ವಾಕು ಮಹಾರಾಜನ ವಂಶವನ್ನು ಹೇಳ್ತಾ ಬರ್ತಾರೆ. ಇಲ್ಲಿ ಇನ್ನೂ ಕೆಲವರು ಬರ್ತಾರೆ. ಯಾರು ಅಂತ ಹೇಳ್ತಾರೆ, ಯುವನಾಶ್ವ ಅಂತ ಮಹಾರಾಜ. ಯುವನಾಶ್ವ ಮಹಾರಾಜ ಯಜ್ಞ ಮಾಡುತ್ತಾನೆ ಮಕ್ಕಳಿಗಾಗಿ. ಯಜ್ಞ ಮಾಡಿದಾಗ ಬಾಯಾರಿಕೆ ಆಗುತ್ತೆ ರಾತ್ರಿ ಹೊತ್ತಿನಲ್ಲಿ. ಋಷಿಗಳೆಲ್ಲ ಒಂದು ಕಲಶದಲ್ಲಿ ನೀರನ್ನು ಅಭಿಮಂತ್ರಣೆ ಮಾಡಿಟ್ಟಿರ್ತಾರೆ. ಈ ರಾಜನಿಗೆ ರಾತ್ರಿ ಹೊತ್ತು ಬಾಯಾರಿಕೆ ಆಗುತ್ತೆ, ಅಲ್ಲಿ ಹೋಗ್ತಾರೆ, ಋಷಿಗಳೆಲ್ಲ ಮಲ್ಕೊಂಡಿರ್ತಾರೆ, ಯಾಕೆ ಎಬ್ಬಿಸ್ಬೇಕು ಅಂತ ನೋಡಿ ತಂಬಿಗೆ ನೀರಿತ್ತು, ಕುಡಿದ್ಬಿಟ್ರು. ಬೆಳಗ್ಗೆ ಎದ್ದು ಋಷಿಗಳು ಕೇಳ್ತಾರೆ, ಯಾರು ಕುಡಿದದ್ದು? ನಾನೇ. ಅದು ಯಾರು ಕುಡಿದ್ರೆ ಅವರಿಗೆ ಗರ್ಭ ಬರುತ್ತೆ, ದೇವರ ಚಿತ್ತ ಅಂದರು. ಗಂಡಸಿಗೆ ಗರ್ಭ ಬಂತು, ಗಂಡಸಿನ ಹೊಟ್ಟೆಯಲ್ಲೇ ಮಗು ಬೆಳೆದ. ಬೆಳೆದ ಕೂಡಲೇ ಹೊರಗೆ ಎಲ್ಲಿಂದ ಬರಬೇಕು? ಹೊಟ್ಟೆ ಸೇಡ್ಕೊಂಡು ಹೊರಗೆ ಬಂದ. ಅಪ್ಪ ಮಗ ಚೆನ್ನಾಗಿ ಆದರು, ಯಾಕೆ? ದೇವರ ಅನುಗ್ರಹದಿಂದ, ಋಷಿಗಳ ಆಶೀರ್ವಾದದಿಂದ. ಇನ್ನು ಆ ಕೂಸಿಗೆ ಹಾಲು ಹೇಗೆ? ಅದಕ್ಕೆ ಕಂಭಾಸ್ಯತಿ, ಯಾರ ಹಾಲು ಕುಡಿತಾನೆ ಅಂದಾಗ ಇಂದ್ರದೇವರು ಬಂದರು, ಮಾಂ ಭಾಸ್ಯತಿ, ನನ್ನ ಬೆರಳನ್ನು ಕುಡಿತಾ ಅಂದರೆ ಆ ಬೆರಳಿಂದ ಅಮೃತ ಸುರಿಸಿ ಮಗುವನ್ನು ಬದುಕಿಸ್ತಾರೆ, ವಿಶೇಷವಾಗಿ ಬೆಳೆಸ್ತಾರೆ. ಆ ರಾಜನೇ ಮಾಂಧಾತ ಮಹಾರಾಜ. ಆತನಿಗೆ 50 ಜನ ಮಕ್ಕಳು ಬರ್ತಾರೆ, ಹೆಣ್ಣು ಮಕ್ಕಳು. ಅದೇ ಕಾಲಕ್ಕೆ ಸೌಭರಿ ಮಹರ್ಷಿಗಳು ಹುಟ್ಟಿದಾಗ್ಲಿಂದ ಬ್ರಹ್ಮಚರ್ಯ, ಅವರು ಯಮುನಾ ನದಿಯ ಕಾಳಿಂದಿ ಮಡುವಿನಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಮಾಡುವಾಗ ಮುದಿತನ ಬಂದುಬಿಟ್ಟಿರುತ್ತೆ, ಬೆನ್ನು ಬಗ್ಗಿ ಹೋಗಿರುತ್ತೆ, ಕೂದಲೆಲ್ಲ ಬಿಳಿ, ಮೈಯಲ್ಲಿ ಚರ್ಮ ಜ್ಯೋತು ಬಿದ್ದಿರುತ್ತೆ. ಅಂಥ ಕಾಲಕ್ಕೆ ಸುತ್ತು ಒಂದು ದೊಡ್ಡ ಮೀನು, ಅದರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅದರ ಮೇಲೆ, ಮೀನಿನ ಮೇಲೆ ಕೂತ್ರೆ ಎಲ್ಲನ ಹೊತ್ಕೊಂತಿರ್ತಾ ಆನಂದ ಪಡ್ತಾ ಇರುತ್ತೆ. ಅದನ್ನು ನೋಡಿ ಅವರಿಗೂ ಆಸೆ ಆಗುತ್ತೆ, ಸ್ವಲ್ಪ ನಾನು ಮದುವೆ ಆದರೆ ಚೆನ್ನಾಗಿರುತ್ತೇನು. ಅದಕ್ಕಾಗಿ ಹೊರಗೆ ಬಂದರು. ಯಾರನ್ನ ಕೇಳೋಣ? ಮಾಂಧಾತ ಮಹಾರಾಜನಿಗೆ 50 ಜನ ಇದ್ದಾರೆ, ಅದಕ್ಕೆ ಒಬ್ಬರನ್ನ ಕೇಳೋಣ ಅಂತ ಬಂದರು. ರಾಜನ ಕೇಳಿದ, ಹಿಂಗೆ 50 ಜನ ಹುಡುಗಿಯರಿದ್ದಾರೆ, ಒಂದು ಕೊಡು. ರಾಜ ಏನು ಕೊಡಬೇಕು, ಇವರು ಮುದುಕರು ಅವರು ಹುಡುಗರು. ಅದಕ್ಕೆ ಒಂದು ಕೆಲಸ ಮಾಡಿದ, ನಮ್ಮ ಹುಡುಗಿಯರು ಅಂತಃಪುರದಲ್ಲಿದ್ದಾರೆ, ನಿಮ್ಮನ್ನು ಒಬ್ಬನ ಕಳಿಸ್ತೇನೆ, ಅದು ಕರ್ಕೊಂಡು ಹೋಗ್ತಾನೆ, ಹೂವಿನ ಹಾರ ಕೊಡ್ತಾನೆ, ಯಾರಿಗೆ ನಿಮ್ಮನ್ನು ನೋಡಿ ಇಷ್ಟ ಆಗುತ್ತೋ ಅವ್ರು ನಿಮ್ಮನ್ನು ಮದುವೆ ಮಾಡ್ಕೊಡ್ತಾರೆ, ಇದ್ರೆ ಬೇಡ. ನಕ್ಕರಂತೆ, ಓಹೋ ನನ್ನನ್ನು ನೋಡಿದರೆ ಯಾರೂ ಮದುವೆ ಆಗಲ್ಲ ಅಂತನಾ ಅಂತ ಹೇಳಿ ಜ್ಞಾನಿಗಳವರು ಅಲ್ಲಿಗೆ ಹೋದಾಗ ಈ ಕರ್ಕೊಂಡು ಹೋದವನಿಗೆ ಮುದುಕರಂತೆಯೇ ಕಾಣ್ತಾ ಇದ್ದಾರೆ, ಹುಡುಗಿಯರಿಗೆ ಮಾತ್ರ ನವಮನ್ಮಥನಂತ ಕಾಣ್ತಾ ಇದ್ದಾರೆ. ಆಗ ಬಂದು ಹೇಳಿದ, ನಿಮ್ಮಲ್ಲಿ ಯಾರಾದರೂ ಒಬ್ಬರೇ ಹಾಕಬೇಕಂತೆ, ಈ ಅಪ್ಪನಿಗೆ ದುರ್ಬುದ್ಧಿ, ಈತ ಹೇಗೆ ಹೇಳಿದ್ದಾನೆ ಅಂತ ಎಲ್ಲರೂ ಇವನನ್ನೇ ಮದುವೆ ಆಗ್ತೀವಿ ಅಂತ 50 ಜನ ಹಾಕಿದ್ರು. ಆತ ಹೋಗಿ ಹೇಳಿದ, 50 ಜನ ಹಾಕಿದ್ದಾರೆ, ಇದೇನಾಯಿತು ನಮ್ಮ ಹುಡುಗಿಯರಿಗೆ, ಈ ಮುದುಕನ ಮದುವೆ ಆಗ. ಆವಾಗ ಅರ್ಥ ಆಯಿತು, ಮಹಾಜ್ಞಾನಿಗಳು ತಪಶಕ್ತಿ ಇದೆ, ಮದುವೆ ಮಾಡಿಕೊಟ್ಟ. ಆದರೂ ತಲೆ ಕೊರೀತಾ ಇತ್ತು, ಹೇಗಿದ್ದಾರೋ ಏನೋ ಕಾಡಲ್ಲಿ. ಬಂದು ನೋಡಿದರೆ 50 ಭವನಗಳು, ರಾಜಭವನ, ಅದರಲ್ಲಿ 50 ರೂಪದಿಂದ ಸೌಭರಿ ಋಷಿಗಳು ಸಂಸಾರ ಮಾಡ್ತಿದ್ದಾರೆ. ಅವ ನೋಡಿದರೆ ಅವರು ಪಡುವ ಸುಖ ಈ ರಾಜ ಎಂದು ಪಟ್ಟಿದ್ದಿಲ್ಲ, ಅಷ್ಟು ಸುಖ ಪಡ್ತಾ ಇದ್ದಾರೆ. ಅದು ನೋಡಿ ಬ್ರಾಹ್ಮಣ ಬಲವೇ ಬಲವಯ್ಯ ಅಂತ ನಮಸ್ಕಾರ ಮಾಡಿ ಹೊರಟು ಹೋಗುತ್ತಾರೆ. ಈ ರೀತಿಯಲ್ಲಿ ಆ ಕಥಾ ನಡೀತಾ ನಡೀತಾ ಬಂದಾಗ ಮಧ್ಯದಲ್ಲೇ ಇನ್ನೊಬ್ಬರ ಕಥ, ಇಕ್ಷ್ವಾಕು ವಂಶದಲ್ಲಿ ಬಂದಿರತಕ್ಕಂಥ ಮಹಾನುಭಾವ ಕಕುತ್ಸ್ಥ ಅಂತ. ಅಂದರೆ ಇಂದ್ರದೇವರು ತಮಗಾಗಿ ಯುದ್ಧ ಮಾಡಲಿಕ್ಕೆ, ದೈತ್ಯರ ಜೊತೆ ಯುದ್ಧ ಮಾಡಲಿಕ್ಕೆ ಕರೆದಾಗ, ನನಗೆ ಒಳ್ಳೆಯ ವಾಹನ ಬೇಕು, ನಾನು ನೆನೆದಾಗ ಎಲ್ಲಿಗಾದರೂ ಹೋಗ್ತಾ ಇರಬೇಕು, ನಾನು ಹೇಳೋವರೆಗೂ ಕಾಯಬಾರದು, ಅದಕ್ಕಂದ್ರೆ ಬೇರೆ ವಾಹನ ಅಲ್ಲ, ನಾನೇ ಬರಬೇಕು ಅಂತ ಎತ್ತಿನ ರೂಪದಲ್ಲಿ ಬಂದರು. ಇಂದ್ರದೇವರಿಗೆ ಎತ್ತಿನ ರೂಪ ಕಟ್ಟಿಟ್ಟ ಬುತ್ತಿ, ಯಾಕೆ ರುದ್ರದೇವರನ್ನು ನಂದಿ ಒಳಗೆ ರುದ್ರದೇವರ ವಾಹನ ಇಂದ್ರದೇವರೇ ಎತ್ತಿನ ರೂಪದಿಂದಿದ್ದು ಹೊತ್ತುಕೊಂಡು ತಿರುಗ್ತಾರಾದ್ದರಿಂದ ಅವರಿಗೆ ಎತ್ತಿನ ರೂಪ ಸದಾ ಇರುತ್ತೆ. ಅವರು ಎತ್ತಿನ ರೂಪದಲ್ಲಿ ಬಂದರು. ಎತ್ತಿನ ಬೆನ್ನು ಕುತ್ತಿಗೆ ಒಂದಾಗುವ ಜಾಗ, ಅದನ್ನು ಕಕುತ್ತಂತಾರೆ. ಅದರ ಮೇಲೆ ಕೂತದ್ದಕ್ಕೆ, ಯುದ್ಧ ಮಾಡಿದ್ದಕ್ಕೆ ಆತನಿಗೆ ಕಕುತ್ಸ್ಥ ಅಂದರು. ಆ ಕಕುತ್ಸ್ಥನ ರಾಜನ ವಂಶದಲ್ಲಿ ಬಂದದ್ದಕ್ಕೆ ನಮ್ಮ ರಾಮಚಂದ್ರನಿಗೆ ಕಾಕುತ್ಸ್ಥ ರಾಮ ಅಂದರು. ಅಂಥ ರಾಮಚಂದ್ರನ ಚರಿತ್ರೆಯನ್ನು ಸಂಕ್ಷೇಪವಾಗಿ ತಿಳಿಸಿ, ರಾಮ ಬಂದ, ಪಟ್ಟಾಭಿಷೇಕ ಆಗಬೇಕಾಗಿತ್ತು, ಕಾಡಿಗೆ ಹೊರಟ. ಅದಕ್ಕೆಲ್ಲ ನಂದರು, ಈ ಪುರೋಹಿತರದ್ದೇ ಏನೋ ಆಗಿದೆ, ಮುಹೂರ್ತ ಸರಿಯಾಗಿಟ್ಟಿಲ್ಲ, ಅದಕ್ಕೆ ಹೀಗಾಯಿತು, ಕೊನೆಗೆ ಸಿಗೋದು ಪುರೋಹಿತರು. ಆದ್ದರಿಂದ ಏನಾದರೂ ಅವ್ರ ಮೇಲೆ ಇಟ್ಕೊಳ್ಳಲ್ಲ, ಈ ಮೂರ್ತಿ ಇಟ್ಟವ್ರ ಮೇಲೆ ಮಾಡಿಸಿದವ್ರ ಮೇಲೆ ಹಾಕ್ಬಿಡ್ತಾವೆ, ಆಚಾರ ಬಂದದಕ್ಕೆ ಹೀಗಾಯಿತು ಅಂತ. ಅದಕ್ಕೆ ವಶಿಷ್ಠರಿಗೆ ಹೇಳಿದರು, ನೀವು ಮುಹೂರ್ತ ಇಟ್ಟದ್ದಕ್ಕೆ ಹೀಗಾಯಿತು ಅಂತ. ವಶಿಷ್ಠರಂದರು, ಹೌದು, ನಾನು ಮುಹೂರ್ತ ಇಟ್ಟದ್ದು ರಾಜ್ಯ ಆಡಲಿಕ್ಕಲ್ಲ, ಕಾಡಿಗೆ ಹೋಗಲಿಕ್ಕೆ ಮುಹೂರ್ತ ಇಟ್ಟದ್ದು ನಾನು. ಯಾಕೆ ಅಂದರೆ ರಾಮಚಂದ್ರ ಬಂದದ್ದು ಕಾಡಿಗೆ ಹೋಗ್ಲಿಕ್ಕಷ್ಟೆ ಹೊರತು ನಿಮ್ಮ ಥರ ತಿಂದುಕೊಳ್ಳಿಕ್ಕಲ್ಲ. ಆದ್ದರಿಂದ ರಾಮಚಂದ್ರ ಕಾಡಿಗೆ ಹೋಗೋದೇ ಕ್ಷೇಮ ಅಂತ. ಆ ರೀತಿಯಲ್ಲಿ ರಾಮಚಂದ್ರ ಕಾಡಿಗೆ ಹೋದ. ವಿಚಿತ್ರವಾದ ರಾಮಾಯಣ, ರಾವಣಾಸನ ಸಂಹಾರ ಮಾಡಿ ಸೀತೆಯ ಮೂಲಕ ಇಬ್ಬರು ಮಕ್ಕಳಿಗೆ ಹುಟ್ಟು ಕೊಟ್ಟು ಆ ಇಬ್ಬರು ಮಕ್ಕಳಲ್ಲಿ ಕುಶನನ್ನು ರಾಜ್ಯಾಧಿಪತಿಯನ್ನಾಗಿ ಮಾಡಿ ಸ್ವಾಮಿ ಹೊರಟ. ಅವರ ಸಂತತಿ ಮುಂದೆ ಬಂತು ಅಂತ ಸೂರ್ಯವಂಶದ ಸಂತತಿಯನ್ನು ಹೇಳಿ, ಚಂದ್ರನಿಂದ ಬುಧ, ಬುಧನಿಂದ ಇಲಾದೇವಿಯಲ್ಲಿ ವಿಶೇಷವಾಗಿ ಪುರೂರವ, ಪುರೂರವನ ವಂಶದಲ್ಲಿ ಬಂದವನೇ ನಹುಷ, ನಹುಷನ ಮಗನೇ ಯಯಾತಿ, ಯಯಾತಿ ಆತನ ಹೆಂಡತಿಯೇ ದೇವಯಾನಿ, ಶುಕ್ರಾಚಾರ್ಯರ ಮಗಳಾಗಿರ್ತಕ್ಕಂಥ ದೇವಯಾನಿ, ವೃಷಪರ್ವ ರಾಜನ ಮಗಳಾಗಿರ್ತಕ್ಕಂಥ ಶರ್ಮಿಷ್ಠೆ, ಇಬ್ಬರಲ್ಲಿ ಮಕ್ಕಳನ್ನು ಪಡೀತಾನೆ ಆತ. ಯಾರು? ಅನು, ದೃಹ್ಯು, ಯದು, ತುರ್ವಸು, ಪುರು ಅಂತ. ತನಗೆ ಮುದಿತನ ಶಾಪದಿಂದ ಬಂದರೆ ಅದನ್ನು ತಗೊಳ್ಳಿ ನಿಮ್ಮ ಯವನ ಕೊಡಿ ಅಂದರೆ ನಾಲ್ಕು ಜನ ಮಕ್ಕಳು ಒಪ್ಪಿಲ್ಲ. ಅದಕ್ಕೆ ಕೊನೆಯವನಾದ ಪೂರು, ಅಪ್ಪ ನೀ ಕೊಟ್ಟ ದೇಹ ಎಲ್ಲ ತಗೋ ಅಂತ ಹೇಳಿದಾಗ ಆತನಿಗೇನೆ ಸರ್ವಸ್ವವನ್ನು ಕೊಟ್ಟು ಮುಂದೆ ಹೊರಟು ಹೋಗ್ತಾನೆ ವಿಯಾತಿ ಮಹಾರಾಜ. ವಿಯಾತಿ ಮಹಾರಾಜನ ಚರಿತ್ರೆಯಲ್ಲಿ ಬಂದದ್ದೇನಯ್ಯ ಅಂದರೆ, ವೈರಾಗ್ಯ ನಮಗೆ ಹೇಗೆ ಬರಬೇಕು? ಅದಕ್ಕಂದರೆ ಭೋಗ ಪಟ್ಟೂ ಪಟ್ಟೂ ವೈರಾಗ್ಯ ಬರಬೇಕಷ್ಟೇ ಹೊರತು ಸುಮ್ಮನೆ ಬರಲ್ಲ ಅಂತ ಆತನ ಥಿಯರಿ ತಲೆಯಲ್ಲಿ ಇಟ್ಕೊಂಡಿದ್ದ. ಅದು ತಪ್ಪು ಅಂತ ನಿರೂಪಣೆ ಆಯಿತು. ಮಕ್ಕಳಿಂದ ಮಗನಿಂದ ಯೌವನ ಪಡೆದು ಸಾವಿರಾರು ವರ್ಷಗಳ ಕಾಲ ಭೋಗಪಟ್ಟರು ತೃಪ್ತಿ ಆಗಲಿಲ್ಲ. ತಿರುಗಿ ಬಂದು ಹೇಳ್ತಾನೆ, ಹವಿಷ ಕೃಷ್ಣವರ್ತಮೇವ, ತುಪ್ಪದಿಂದ ಅಗ್ನಿಯನ್ನು ಶಾಂತ ಮಾಡಿದಂತೇನೆ ಬಯಕೆಗಳನ್ನು ಅನುಭವಿಸಿ ಶಾಂತ ಮಾಡಲಿಕ್ಕಾಗಲ್ಲ, ಇನ್ನಷ್ಟು ಬಯಕೆ ಬರ್ತಾ ಇರುತ್ತೆ, ಜ್ಞಾನದಿಂದಲೇ ವೈರಾಗ್ಯ ಸಾಧ್ಯ ಅಂತ ಹೇಳಿ ಹೋಗ್ತಾನೆ. ಆ ಪೂರ್ವಿನ ವಂಶದಲ್ಲಿ ಬಂದವನೇ ವಿಶೇಷವಾದ ಯದು ಮಹಾರಾಜ. ಆ ವಂಶದಲ್ಲಿ ಬಂದವರೇ ಯಾದವರು, ಯಾದವರ ವಂಶದಲ್ಲಿ ಬಂದವನೇ ಶ್ರೀ ಗೋಪಾಲ ಕೃಷ್ಣ. ಆತನ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಅಂದಾಗ ನಾಳೆ ಬೆಳಿಗ್ಗೆ 9 ಗಂಟೆಗೆ ನೋಡೋಣ ಕೃಷ್ಣನ ಚರಿತ್ರೆಯನ್ನು. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.